ಆತ್ಮೀಯರೇ, ನಾನು ಸಂಧ್ಯಾ ಪೈ, ನಮಸ್ಕಾರ. ಒಬ್ಬ ಪಯಣಿಗನಿಗೆ ಎಲ್ಲೋ ಹೋಗ್ತಾ ಇರುವಾಗ ಮರದ ತುತ್ತ ತುದಿಯಲ್ಲಿರುವ ರಸ ತುಂಬಿ ಹಣ್ಣಾದ ಮಾವಿನ ಹಣ್ಣುಗಳ ಗೊಂಚಲು ಕಣ್ಣಿಗೆ ಬಿತ್ತಂತೆ. ಬಾಯಲ್ಲಿ ನೀರೂರಿತು. ಹಣ್ಣುಗಳನ್ನು ತಿನ್ನಲೇಬೇಕು ಅನ್ನುವ ತುಡಿತ ಉಂಟಾಯಿತು. ಹಿಂದೆ ಮುಂದೆ ನೋಡದೆ ಮರ ಹತ್ತಿದ. ಮರ ಹತ್ತಿ ಮೇಲೇರಿ ಹಣ್ಣುಗಳನ್ನು ಕಿತ್ತು ಇನ್ನೇನು ಬಾಯಿ ಹಾಕಿ ರಸ ಹೀರಬೇಕು ಅನ್ನೋಷ್ಟರಲ್ಲಿ ಸಮತೋಲನ ತಪ್ಪಿತು. ಜಾರಿ ಕೆಳಗೆ ಬೀಳ್ತಾ ಇರೋ ಹಾಗೆ ಒಂದು ಕೊಂಬೆ ಕೈಗೆ ಸಿಕ್ತು. ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಆದರೆ ಅದು ಇವನ ಭಾರ ತಡೆಯಲಾಗದೆ ಈಗಲೋ ಆಗಲೋ ಮುರಿದು ಹೋಗೋ ಹಾಗಿತ್ತು. ಬಿದ್ದರೆ ಇಲ್ಲ ಬೆನ್ನು ಮುರಿತದೆ, ಇಲ್ಲ ತಲೆ ಒಡೆಯೋದು ಖಂಡಿತ ಇತ್ತು. ಹೆದರಿ ಕಂಗಾಲಾಗಿ ಸಹಾಯ ಮಾಡಿ ಸಹಾಯ ಮಾಡಿ ಅಂತ ಬೊಬ್ಬೆ ಹೊಡಿತಾ ಇರುವಾಗ ಸನ್ಯಾಸಿಯೊಬ್ಬ ಆ ದಾರಿಯಾಗಿ ಬಂದ. ಅವನಿಗೆ ಇವನ ಕೂಗು ಕೇಳಿಸಿತು. ಅವನು ಹೇಳ್ದ, ಸನ್ಯಾಸಿಯನ್ನು ನೋಡಿ, ಹೇಗಾದರೂ ಮಾಡಿ ತನ್ನನ್ನು ಕೆಳಗಿಳಿಸಿ ಅಂತ ಬೇಡಿದ. ನಮ್ಮಲ್ಲೂ ಹೀಗೆ ನದಿ ಸಾಗರಗಳಲ್ಲಿ ಮುಳುಗು ಹಾಕೋದ್ರಿಂದ, ಪೂಜೆ ಪುನಸ್ಕಾರಗಳಿಂದ, ದೇವರ ಹುಂಡಿಗೆ ಮಠ ಮಂದಿರಗಳಿಗೆ ದಾನ ಮಾಡೋದ್ರಿಂದ ಮಾಡಿದ ಕುಕರ್ಮ ಫಲ ಕಳೆದುಕೊಳ್ಳಬಹುದು ಅನ್ನುವ ನಂಬಿಕೆ ಇದೆ. ಅದರಲ್ಲೂ ಸಾಧು ಸಂತರು ನೇರವಾಗಿ ಸ್ವರ್ಗಕ್ಕೆ ಟಿಕೆಟ್ ಕೊಡ್ತಾರೆ ಎಂಬ ವಿಶ್ವಾಸ ಒಳ್ಳೆಯದೇ ಇರಲಿ, ಅಸಾಧ್ಯವಾದದ್ರ ಮೇಲೆ ವಿಶ್ವಾಸ ಇಡಬಾರ್ದಷ್ಟೇ. ಇವನು ಸನ್ಯಾಸಿ ನೋಡಿದ ಕೂಡಲೇ ಓ ತಂದು ಕಷ್ಟ ಕಳೀತು, ಹೇಗಾದರೂ ಮಾಡಿ ಸನ್ಯಾಸಿ ತನ್ನನ್ನು ಬದುಕಿಸ್ತಾನೆ ಅಂಥೇಳಿ ಅವನನ್ನು ಬೇಡತೊಡಗಿದ. ತಾವು ಸರ್ವಶಕ್ತರು, ತಮ್ಮಿಂದಾಗದೇನಿಲ್ಲ, ನನ್ನನ್ನು ಒಂದು ಸಲ ಕೆಳಗಿಳಿಸ್ಬಿಡಿ ಅಂತಂದ. ಇವನನ್ನು ನೋಡಿ ಸನ್ಯಾಸಿ ಗಹಗಹಿಸಿ ನಗ್ಲಿಕ್ಕೆ ಶುರು ಮಾಡಿದ. ಅಷ್ಟೇ ಅಲ್ಲ, ನೆಲದಿಂದ ಮಣ್ಣಿನ ಹೆಂಟೆಗಳನ್ನು ಎತ್ತಿ ಎತ್ತಿ ಇವನ ಹತ್ರ ಎಸೆಯಕ್ಕೆ ಶುರು ಮಾಡಿದ. ಒಂದು ಕ್ಷಣ ಇವನಿಗೆ ಆಶ್ಚರ್ಯ ಆಯಿತು. ಒಬ್ಬ ಸಂತ ಹೀಗೆ ಹುಚ್ಚನಂತೆ ಮಾಡ್ತಾ ಇದ್ದಾನೆ, ತನಗೆ ಸಹಾಯ ಮಾಡೋ ಬದಲಿಗೆ ಮಣ್ಣಿನ ಹೆಂಟೆಗಳನ್ನು ಎಸಿತಾ ಇದ್ದಾನೆ, ನಗ್ತಾ ಇದ್ದಾನೆ. ಆಶ್ಚರ್ಯ ಆದದ್ದು ನಿಧಾನವಾಗಿ ಸಿಟ್ಟಿನಲ್ಲಿ ಬದಲಾಯಿತು. ತನ್ನ ಪ್ರಾಣ ಇಂಥ ಅಪಾಯದಲ್ಲಿದೆ, ಈ ಹುಚ್ಚ ನಗ್ತಾ ಮಣ್ಣೆಸಿತಾನೆ, ಕಲಿಸ್ತೀನಿ ಇವನಿಗೆ ಬುದ್ಧಿ ಅಂದುಕೊಂಡವನೆ. ತನ್ನೆಲ್ಲ ಬುದ್ಧಿ ಶಕ್ತಿಗಳನ್ನು ಒಂದುಗೂಡಿಸಿ ನಿಧಾನವಾಗಿ ಎಚ್ಚರದಿಂದ ಕೆಳಗಿಳಿಯಕ್ಕೆ ಶುರು ಮಾಡಿ ದಪ್ಪನ ಕೊಂಬೆಯೊಂದಕ್ಕೆ ಹಿಡಿತ ಬದಲಾಯಿಸಿದ. ಅನಂತರ ಕಾಂಡದ ಆಧಾರದಿಂದ ಕೆಳಗೆ ಹಾರಿದ. ಇವನು ಕೆಳಗೆ ಹಾರಿದ ಕೂಡಲೇ ಆ ಸಂತ ಏನೂ ಆಗದವನ ಹಾಗೆ ತನ್ನ ದಾರಿ ಹಿಡಿದು ನಡೆಯಕ್ಕೆ ಶುರು ಮಾಡಿದ. ಇವನು ಕೋಪ ಇನ್ನೂ ಆರಿರಲಿಲ್ಲ. ಇವನು ಸಂತನ ಬೆನ್ನು ಹಿಡಿದು ಹೋಗಿ ಅವನ ಎದುರಿಗೆ ನಿಂತ. ದಾರಿಗಡ್ಡ ನಿಂತು, ಏನೋ ಸಹಾಯ ಮಾಡು ಅಂದರೆ ನಗ್ತೀಯಾ, ಮಣ್ಣ ಎಸಿತೀಯಾ, ಯಾಕೆ ಹೇಳು ಹಾಗೆ ಯಾಕೆ ಮಾಡಿದೆ ಅಂಥೇಳಿ ಮಧ್ಯದಲ್ಲಿ ಸನ್ಯಾಸಿ ವೇಷ ಬೇರೆ ಅಂಥೇಳಿ ಕೂಗಾಡಿದ. ಸಾಧು ಹೇಳ್ದ, ನಿನ್ನ ಮೊದಲ ಪ್ರಶ್ನೆ ನಕ್ಕದ್ದು ಯಾಕೆ ಅಂತ ಅಲ್ವಾ? ಯಾಕೆ ಅಂದರೆ ಹಣ್ಣು ನೋಡಿದ ಕೂಡಲೇ ನಿನ್ನ ವಿವೇಚನೆಗೆ ಮಂಕು ಕವಿತು. ಮರದ ಯಾವ ಕೆಳಗಿನ ಕೊಂಬೆಯಲ್ಲೂ ಹಣ್ಣುಗಳಿಲ್ಲ, ಎಲ್ಲವನ್ನು ಕಿತ್ತು ತಗೊಂಡು ಹೋಗಿದ್ದಾರೆ. ಇನ್ನು ಮೇಲಿನ ಕೊಂಬೆಗಳಲ್ಲಿರುವ ಹಣ್ಣುಗಳು ಇವು ತೀರ ಮೇಲಿದ್ದು ಅಪಾಯಕಾರಿ ಸ್ಥಾನದಲ್ಲಿವೆ ಅಂತ ಕೈಬಿಟ್ಟಿದ್ದಾರೆ. ಆದುದರಿಂದ ಉಳಿದಿವೆ ಅಂತ ನೀನು ಯೋಚಿಸಲಿಲ್ಲ. ಹಣ್ಣು ತಿನ್ನುವ ಆಸೆಯಿಂದ ಹಿಂದೆ ಮುಂದೆ ನೋಡದೆ ಮೇಲೇರಿದೆ, ಮತ್ತೆ ಕೆಳಗಿಳಿಯೋದು ಹೇಗೆ ಅಂತ ನಿನ್ನ ತಲೆ ಹೊಳಿಲಿಲ್ಲ ಆವಾಗ. ಬದುಕಿನಲ್ಲೂ ಹೀಗೆ ಭೌತಿಕ ಕಾಮನೆಗಳ ಮಾಯೆಯಿಂದ ಬದುಕಿನ ಮೂಲ ಮರಿತೀವಿ. ಸುಖ ಬೇಕು ಅಂತ ಮುನ್ನುಗ್ತೀವಿ, ಆದರೆ ಸುಖ ಹೊಂದಿದ್ರೆ ಅಥವಾ ಹೊಂದದಿದ್ರೆ ವಾಪಸ್ ಬರೋದು ಹೇಗೆ ಅಂತ ಯೋಚಿಸೋದಿಲ್ಲ, ಬಿದ್ದರೆ ಏನಾಗ್ತದೆ ಅಂತ ಯೋಚಿಸೋದಿಲ್ಲ. ಬೀಳುವ ಹೆದರಿಕೆಯಿಂದ ಸಹಾಯ ಮಾಡಿ ಸಹಾಯ ಮಾಡಿ ಅಂತ ಬೇಡ್ತೀವಿ. ಆದರೆ ನಮ್ಮ ಹಾದಿಯನ್ನು ನಾವೇ ಕಂಡುಕೊಳ್ಬೇಕು, ಯಾಕೆಂದರೆ ಹೋದವರು ನಾವೊಬ್ಬರೇ, ವಾಪಸ್ ಬರುವುದು ನಾವೇ. ಮತ್ತು ನಾನು ಮಣ್ಣು ಯಾಕೆ ತೂರಿದೆ, ಕಲ್ಲು ಯಾಕೆ ಹೊಡೆದೆ ಅನ್ನೋದು ಎರಡನೇ ಪ್ರಶ್ನೆ ನಿಂದು ಅಲ್ವಾ. ನಿನ್ನನ್ನು ಕೆಳಗಿಳಿಸ್ಬೇಕು ಅಂತಂದರೆ ಇದ್ದುದಿದೊಂದೇ ದಾರಿ, ನನ್ನ ಮೇಲಿನ ಸಿಟ್ಟಿನಿಂದ ನನಗೆರಡು ಒದೆ ಹಾಕಬೇಕು ಅಂತ ಛಲದಿಂದ ನೀನು ಇಷ್ಟು ಬೇಗ ಕೆಳಗಿಳಿದೆ. ಆವಾಗ ನಿನ್ನ ಬುದ್ಧಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತು. ಸುರಕ್ಷಿತವಾಗಿ ಕೆಳಗಿಳಿದಿದ್ರೆ ನನಗೆ ಒದೆಯೋಕ್ಕಾಗೋದಿಲ್ಲ ಅಂತ ಅನ್ನಿಸ್ತು, ಇಲ್ಲದಿದ್ದರೆ ಅಲ್ಲೇ ಕೂತ್ಕೊಂಡು ಸಹಾಯ ಮಾಡಿ ಸಹಾಯ ಮಾಡಿ ಅಂತ ಬೊಬ್ಬೆ ಹೊಡಿತಾ ಇದ್ದೆ. ಕೋಪದಿಂದಾದರೂ ಸೈ, ನೀನು ಕೆಳಗಿಳಿಯುವ ದಾರಿ ಕಂಡುಕೊಂಡೆ, ಅದಕ್ಕೋಸ್ಕರ ನಿನ್ನನ್ನು ಕಂಡು ನಕ್ಕೆ ಅಂತಂದ. ಬದುಕಿನ ಹೋರಾಟದಲ್ಲಿ ಸೋಲೋದು ತುಂಬ ಸುಲಭ. ಕೈ ಚೆಲ್ಲಿ ಕುಳಿತರೆ ಗೆಲ್ಲೋದಕ್ಕೆ ಶ್ರಮ ಪಡಬೇಕು. ಮೊತ್ತ ಮೊದಲು ಗೆಲುವಿನ ಗುರಿಯತ್ತ ನಡೆಯುವಾಗ ಇದು ನಮಗೆ ಹೇಳಿದ್ದೋ, ಇದರಿಂದ ಏನಾಗಬಹುದು ಮುಂದೆ, ಆ ಗುರಿ ಅನ್ನೋದೊಂದು ಉಂಟಾ ಅನ್ನುವ ಚಿಂತನೆ. ನಿಶ್ಚಲ ನಿರ್ಮಲ ನೇರ ಚಿಂತನೆ ಇರಬೇಕು. ಈ ಚಿಂತನೆ ಕೂಡ ಒಂದು ರೀತಿಯ ಕಲೆ. ಮನುಷ್ಯನ ಮನಸ್ಸು ಚಲನಶೀಲ, ಅದು ಮಂಗದ ಹಾಗೆ ಕುಣಿತಾ ಇರ್ತದೆ ಅಂತ ಹೇಳ್ತೇವೆ. ಒಂದೇ ದಿಕ್ಕಿನಲ್ಲಿ ಚಲಿಸುವಂತೆ ತರಬೇತಿಗೊಳಿಸುವುದು ಮೊಟ್ಟ ಮೊದಲನೇ ಕೆಲಸ. ಇದಕ್ಕೆ ನಿರಂತರ ಅಭ್ಯಾಸ ಬೇಕು. ಇದಕ್ಕೆ ಪೂರಕ ಏನು? ಅದಕ್ಕೆ ಸರಿಯಾದ ಸಂಘ. ಇದನ್ನು ನಾವು ಸತ್ಸಂಗ ಹೇಳ್ತೀವಿ. ಸತ್ಸಂಗ ಅಂದರೆ ಕೇವಲ ಪಾರಮಾರ್ಥದ ಸತ್ಸಂಗ ಮಾತ್ರ ಅಲ್ಲ. ನಿಮಗೆ ಕೆಮಿಸ್ಟ್ರಿಯಲ್ಲಿ ಮುಂದೆ ಹೋಗಬೇಕು, ಅಂಥ ವಿಜ್ಞಾನದಲ್ಲಿ ಆಸಕ್ತಿ ಇರುವವರ ಸಂಘ, ಆ ವ್ಯಕ್ತಿಗೆ ಸತ್ಸಂಗ. ಹಾಗೆ ಒಂದು ಗಾರ್ಡನಿಂಗ್ ಮಾಡಬೇಕು ಅಂತ ಹೇಳ್ತೀವಿ, ಆ ಕಲೆಯಲ್ಲಿ ಪರಿಣಿತರೊಂದಿಗೆ ವಿಚಾರ ವಿನಿಮಯ ಮಾಡಿಕೊಳ್ಳೋದು ಸಾಂಗತ್ಯ, ಅದರ ಸತ್ಸಂಗ. ಹೀಗೆ ನಮ್ಮ ಬದುಕಿನಲ್ಲಿ ನಮಗೇನು ಬೇಕು ಅನ್ನೋದನ್ನು ಗುರುತಿಸಿ ಅದರ ಬಗ್ಗೆ ಚಿಂತನೆ ಮಾಡಿ ಆ ದಾರಿಯಲ್ಲಿ ನಡೆಯೋದುಂಟಲ್ವಾ, ಇದು ಒಂದು ತಪಸ್ಸು. ಇದನ್ನು ನಾವು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎಂದ್ವಿ. ಮೊದಲು ಇಚ್ಛೆ, ಆಮೇಲೆ ಅದರ ಬಗೆಗಿನ ಜ್ಞಾನ, ಆಮೇಲೆ ಅದನ್ನು ಕ್ರಿಯಾರೂಪಕ್ಕೆ ತರೋದು. ಇದನ್ನು ನಾವು ದೈವತ್ವಕ್ಕೆ ಇರಿಸಿದ್ವಿ. ಬಹಳ ಚಂದದ ಕತೆ, ನಿಮಗೂ ಖುಷಿಯಾಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.